ஸ்ரீகுருப்போ நம. ஹரி ஓம்.
ஜயக்ரீவம் சிதானந்த விக்ரஹம் சதனௌக்ரஹம் தசக்ரீவச்சிதம் சாபான் மணிக்ரீவ விமோசனம் ஸ்வநாம கிரகணாதேவா நிரஸ்தக்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்தஷய்யாய பூர்ண ஜானரசாரண்யசே உத்துங்கவாக்தரங்காய மத்வதுக்தாப்தயே நமஹ. குருமகில புண்ணியம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுகநிஷ்டம். மாம் பஜந்து ப்ரபன்னாஹ பூஜ்யாய ராகவேந்திராய சத்யதர்மரதாய ச ஹிததாம் கல்பவ்ருக்ஷாய நமதாம் காமதேனவே. அபாதமௌலி பர்யந்தம் குருணாம் அக்ருதிம் ஸ்மரேத் தேன விக்னாஹ ப்ரணஷ்யந்தி சித்யந்தி ச மனோரதாஹ. ஸ்ரீகுருப்யோ நம. ஹரி ஓம். ಶ್ರೀಪಾದಂಗಳ ಚರಣ ಸನ್ನಿಧಾನಕ್ಕೆ ಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ಇನ್ನ ದಶಮಸ್ಕಂಧ ಉತ್ತರಾರ್ಧದ ಉಳಿದ ಭಾಗವನ್ನು ನೋಡೋಣ. ಕೃಷ್ಣ ತಾನು ಇಂದ್ರದೇವರು ಕಳಿಸಿದಂಥ ಪ್ರಾರ್ಥನೆಯನ್ನು, ಇಂದ್ರದೇವರ ಪ್ರಾರ್ಥನೆಯನ್ನ ಮನ್ನಿಸಿ, ಏನಂತ ಪ್ರಾರ್ಥನೆ? ಹೇ ಸ್ವಾಮಿ, ಇಡೀ ಜಗತ್ತಿಗೆ ನರಕಾಸುರ ತೊಂದರೆ ಕೊಡತಾ ಇದ್ದಾನೆ, ಬಾರಯ್ಯ ಬಂದು ಅವನನ್ನು ಸಂಹಾರ ಮಾಡಿ ನನ್ನ ದುಸ್ಥಿತಿಯನ್ನ ನೋಡಯ್ಯ ಅಂತ ಕೇಳಿಕೊಳ್ಳುತ್ತಾ ಇದ್ದಾನೆ. ಏನು ದುಸ್ಥಿತಿ ಅಂದರೆ, ಇಂದ್ರದೇವರ ಆಸನವನ್ನೇ ಅಲುಗಾಡಿಸ್ತಾ ಇದ್ದಾನೆ, ಅವರ ಎಲ್ಲ ಮೇರು ಪರ್ವತದ ಮೇಲಿರತಕ್ಕಂಥ ಅವರ ಸಭಾಭವನವನ್ನ, ಇಂದ್ರದೇವರ ಸಭಾದಿ ಭವನಗಳನ್ನ ಗ್ರಹಣ ಮಾಡಿಬಿಟ್ಟಿದ್ದಾನೆ. ಅನೇಕ ರಾಜಕನ್ಯೆಯರನ್ನ ಬಂಧನ ಮಾಡಿದ್ದಾನೆ, ದೇವತೆಗಳ ಯಜ್ಞ ಭಾಗಗಳನ್ನ ಹರಣ ಮಾಡುತ್ತಾ ಇದ್ದಾರೆ. ಇಷ್ಟೆಲ್ಲ ತೊಂದರೆಗಳಿರುವಾಗ ಅಷ್ಟೇ ಅಲ್ಲದೆ ಅದಿತಿ ದೇವಿಯ ಕುಂಡಲಗಳನ್ನ ಅಪಹಾರ ಮಾಡಿದ್ದಾನೆ. ತುಂಬಾ ಹೇಳಿದ ಇಂದ್ರದೇವರು ಹೇಳಿದ್ದಕ್ಕೆ ಕೃಷ್ಣ ಸರಿ ಅಂತ ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಡತಾ ಇದ್ದಾನೆ. ಪ್ರಾಗ್ಜ್ಯೋತಿಷಪುರಕ್ಕೆ ಹೊರಟು ನರಕಾಸುರನ ಸಂಹಾರ ಮಾಡಲಿಕ್ಕೆ ಮೊದಲು ಎದುರಾದವನೇ ಮುರನಾಮಕ ದೈತ್ಯನನ್ನ ಅವನ ಸಂಹಾರ ಮಾಡಲಿಕ್ಕೆ ಮೊದಲು ಅವನ ಪಟ್ಟಣಕ್ಕೆ ಹೊರಡುತ್ತಾ ಇದ್ದಾರೆ. ಪ್ರಾಜೋಶಪುರಕ್ಕೆ ಅವನ ಪಾಶಗಳನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ, ಮುರನ ಪಾಶಗಳನ್ನ. ಆ ಮುರನ ಪಾಶಗಳನ್ನ ಕತ್ತರಿಸಿ ಐದು ಮುಖಗಳಿಂದ ಕೂಡಿಕೊಂಡು ಬರ್ತಾ ಇದ್ದಾನೆ ಮುರ. ಕೃಷ್ಣನ ಮೇಲೆ ಭೀಕರವಾದ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಕೃಷ್ಣ ಅನೇಕ ರೀತಿಯಾಗಿರತಕ್ಕಂಥ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡುತ್ತಾ ಇದ್ದಾನೆ. ಸ್ವಯಂ ತನ್ನ ನೋಟದಿಂದಲೇನೆ ಭಸ್ಮೀಕರಣ ಮಾಡುವಂತಹ ಸಾಮರ್ಥ್ಯ ಸ್ವಾಮಿದು. ಆದರೆ ಎಲ್ಲರಿಗೂ ಕೂಡ ತಾನೊಬ್ಬ ನರಲೋಕದಿಂದ ಬಂದವ ಅಂತ ತೋರಿಕೊಡ್ಲಿಕ್ಕೆ ಇಂದ್ರದೇವರ ಪ್ರಾರ್ಥನೆಯಿಂದ ಬಹಳ ಜನ ರಾಜರು ದೈತ್ಯರಿಂದ ಯುದ್ಧಕ್ಕೆ ಬರ್ತಾರೆ. ಅದೇ ತರ ತಾನೊಬ್ಬ ಅಂತ ತೋರಿಕೊಡ್ಲಿಕ್ಕೆ ಭಗವಂತ ಯುದ್ಧದ ನಟನೆಯನ್ನ ಮಾಡುತ್ತಾ ಕೊನೆಗೆ ನರಕಾಸುರನ ಜೊತೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅಲ್ಲಿ ಮುರಣ ಪಾಶಗಳನ್ನು ಕತ್ತರಿಸಿ ಮುರಣನ ಸಂಹಾರ ಮಾಡಿದ ಮೇಲೆ ಮುರಣ ಮಕ್ಕಳೆಲ್ಲ ಕೃಷ್ಣನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ. ಅವರನ್ನೂ ಕೃಷ್ಣ ಸಂಹಾರ ಮಾಡಿದ ಕೂಡಲೇ ನರಕಾಸುರನ ಹತ್ತಿರ ಎಲ್ಲರೂ ಬರ್ತಾ ಇದ್ದಾರೆ. ಕೃಷ್ಣ ಬಂದಿದ್ದಾನೆ, ಎಲ್ಲರನ್ನು ಸಂಹಾರ ಮಾಡುತ್ತಾ ಇದ್ದಾನೆ ಅಂತ ಹೇಳಿದಾಗ ಕ್ರುದ್ಧನಾಗಿ ಬಂದ ನರಕಾಸುರ. ಅಂತ ನರಕಾಸುರನನ್ನ ಯುದ್ಧದಲ್ಲಿ ಅತಿ ಸುಲಭವಾಗಿ ಕೃಷ್ಣ ಬಗ್ಗಿಸಿ ಬಿಡತಾ ಇದ್ದಾನೆ. ಅವನು ಹಾಕಿದ ಎಲ್ಲಾ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡಿದ್ದನ್ನ ತಾನು ವಿಫಲಗೊಳಿಸ್ತಾ ಇದ್ದಾನೆ. ಅಷ್ಟೇ ಅಲ್ಲ, ತನ್ನ ಶಸ್ತ್ರಾಸ್ತ್ರಗಳಿಂದ ಅವನನ್ನ ತೊಂದರೆ ಕೊಡ್ತಾ ಇದ್ದಾನೆ. ಕೊನೆಗೆ ಒಂದೊಂದು ಪ್ರಯೋಗವನ್ನ ಹೇಳ್ತಾ ಬರ್ತಾರೆ. ಇಲ್ಲಿ ಅವನು ಗದೆಯನ್ನ ಹಾಕಿದ, ಕೃಷ್ಣ ಬಾಣದಿಂದ ಗದೆಯನ್ನ ಚೂರು ಮಾಡಿದ, ತುಂಬಾ ಯುದ್ಧವನ್ನ ಹೇಳುತ್ತಾರೆ. ಅದರಲ್ಲೇ ಹೇಳ್ತಾರೆ ಆಧ್ಯಾತ್ಮಿಕ ಅರ್ಥ ತುಂಬಾ ಕೂತಿದೆ. ಈ ನರಕಾಸುರ ಯಾರೋ ಅಲ್ಲ, ನಮ್ಮೊಳಗೆ ಸಂಶಯ ಜ್ಞಾನ ವಿಪರೀತ ಜ್ಞಾನಗಳನ್ನ ಹುಟ್ಟು ಹಾಕುವರಲ್ಲಿ ಆ ಗುಂಪಿನಲ್ಲಿ ಸೇರಿದವನೇ ಅವ, ನಮ್ಮೊಳಗೆ ಇರ್ತಾನೆ. ನಮ್ಮಲ್ಲಿ ವಿಶೇಷವಾಗಿ ನಿಶ್ಚಯ ಜ್ಞಾನ ಬರಲಿಗೆ ಅಡ್ಡಿಯಾಗಿ ನಾನಾ ಪ್ರಯೋಗಗಳನ್ನ ಮಾಡಿದರೆ ನಾವು ಅದನ್ನ ತಿಳಿದು ನಮ್ಮೊಳಗಿರತಕ್ಕಂತಹ ಬಿಂಬಮೂರ್ತಿಯ ಪದಾರವಿಂದವನ್ನ ಶರಣಾಗತರಾದರೆ ನಮ್ಮೊಳಗಿರುವ ಶ್ರೀಕೃಷ್ಣ ಆ ವಿಶೇಷವಾದ ನರಕಾಸುರನ ನಾನಾ ಆಯುಧಗಳು ಅಂದರೆ ಶ್ರೀಹರಿಯ ಬಗ್ಗೆ ನಮಗೆ ಬರಬೇಕಾದ ನಿಶ್ಚಯ ಜ್ಞಾನಕ್ಕೆ ಅಡ್ಡಿ ಮಾಡತಕ್ಕ ನಾನಾ ಪ್ರಯೋಗಗಳು ಅಂದರೆ ಸಂಶಯ ಇರುತ್ತೆ, ಆ ಸಂಶಯವನ್ನು ಸ್ಥಿರ ಮಾಡಲಿಕ್ಕೆ ನಾನಾ ಯುಕ್ತಿಗಳನ್ನು ಪ್ರಯೋಗ ಮಾಡುತ್ತಾರೆ. ಯುಕ್ತಿಗಳ ಪ್ರಯೋಗ ಅಂದ್ರೆ ಹೊರಗಿನ ಅದ್ವೈತಿಗಳಾಗ್ಲಿ ವಾದಿಗಳಾಗ್ಲಿ ಅವರೇನು ಯುಕ್ತಿಗಳು ಪ್ರಯೋಗ ಮಾಡಿದರು, ಅವರು ಹೊರಗೆ ಮಾಡುತ್ತಾರೆ, ಚೂರಷ್ಟು ವಾದ ನಡೆಯುತ್ತೆ, ಯಾರ ಪಾಡಿಗೆ ಅವ್ರು ಹೋಗಿಬಿಡುತ್ತಾರೆ. ಆದರೆ ನಿಜವಾದ ವಾದಿಗಳು ಅಂದ್ರೆ ಯಾರು ಅಂದ್ರೆ ನಮ್ಮ ಒಳಗಿರುವ ತತ್ವಾಭಿಮಾನಿ ದೈತ್ಯರು. ಅವರು ಏನು ಮಾಡುತ್ತಾರೆ, ಸಜ್ಜನರು ಈ ಸಾಧನಾ ಮಾರ್ಗದಲ್ಲಿ ಹೊರಟಾಗ ಅವರನ್ನ ಆ ಪಥದಿಂದ ತಪ್ಪಿಸಲಿಕ್ಕೆ ಕಷ್ಟಗಳು ಬಂದಾಗ ಅಥವಾ ಜೀವನದ ನಾನಾ ಹಂತದಲ್ಲಿ ಒಳಗೆ ಪ್ರಶ್ನೆಗಳನ್ನ ಎಬ್ಬಿಸಿ ಬಿಡುತ್ತಾರೆ. ಆ ಪ್ರಶ್ನೆಗಳೇ ನಾನಾ ರೀತಿ ಪೂರ್ವಪಕ್ಷಗಳು ಅಂತ ತರೆದುಕೊಂಡಿವೆ. ತುಂಬಾ ಜನ ತಿಳ್ಕೊಂಡಿರ್ತಾರೆ ಏನಂತ, ಸುಧಾದಿ ಗ್ರಂಥಗಳು ಸುಧಾ ವ್ಯರ್ಥ, ಯಾಕೆ ಬರೀ ತರ್ಕ, ಅವನ ಖಂಡಿಸು ಇವನ ಖಂಡಿಸು ಅವನ ಖಂಡಿಸು, ಯಾಕೆ ಸುಮ್ಮನೆ ಅವರ ಪಾಡಿಗೆ ಅವರು ತಪ್ಪನೆ ಹೇಳಿಕೊಂಡು ಹೋಗ್ಬೋದಲ್ಲ. ಇನ್ನೊಬ್ಬರ ಖಂಡನೆ ಮಾಡೋದು ಯಾಕೆ ಅಂದ್ರೆ ಅಲ್ಲಿ ಖಂಡನೆ ಮಾಡಿದ್ದು ಯಾರೋ ಹೊರಗಿನ ವಾದಿಯನ್ನು ಮಾತ್ರ ಅಲ್ಲ, ಇಲ್ಲಿ ಹೇಳಿದ್ದು ನಮ್ಮೊಳಗೆ ತತ್ವಾಭಿಮಾನಿ ಅಸುರರು ಸದಾ ಕಾಲ ಎಬ್ಬಿಸುವಂತಹ ನಾನಾ ಪ್ರಶ್ನೆಗಳೇ ಯುಕ್ತಿಗಳು ಪೂರ್ವಪಕ್ಷಗಳು. ಅವುಗಳನ್ನ ಜಯತೀರ್ಥರು ಸಾಧನೆ ಮಾಡುವಂತಹ ವ್ಯಕ್ತಿ ಅವುಗಳನ್ನು ಮರಣೆ ಮಾಡಿಕೊಂಡರೆ ಜಯತೀರ್ಥರು ಕೊಡುವಂತಹ ಉತ್ತರಗಳನ್ನ ಒಳಗಿರತಕ್ಕಂತಹ ದೈತ್ಯರು ಎಬ್ಬಿಸುವ ಪ್ರಶ್ನೆಗಳಿಗೆ ಅದ್ಭುತವಾದ ಉತ್ತರ ಸಿಕ್ಕು ಅವರೆಲ್ಲ ಶಮನ ಆಗಿಬಿಡುತ್ತಾರೆ. ಅಂತಹ ಅದ್ಭುತವಾದ ಗ್ರಂಥವೇ ಜಯತೀರ್ಥರು ಬರೆದಂತಹ ಸುಧಾ ಗ್ರಂಥ ಅಂತ ಹೇಳ್ತಾರೆ. ಅದಕ್ಕೆ ವಿಜಯದಾಸರಂತಹ ಮಹಾನುಭಾವರು ಜಯತೀರ್ಥರ ಸುಧಾ ಗ್ರಂಥವನ್ನ ವರ್ಣನೆ ಮಾಡುವಾಗ ಒಂದು ಮಾತು ಹೇಳಿಬಿಟ್ಟಿರ್ತಾರೆ, ಅವರು ಸ್ವಲ್ಪ ಮೈ ರೋಮಾಂಚನ ಆಗುತ್ತೆ. ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಎಂದು ಹೇಳಿಬಿಡುತ್ತಾರೆ. ಈ ಮಾತು ಸ್ವಲ್ಪ ಹೆದರಿಕೆ ಆಗ್ಬಿಡುತ್ತೆ, ಇದೇನು ಹೀಗೆ ಹೇಳಿದ್ರಲ್ಲ, ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಂದ್ರೆ ಹಾಗಲ್ಲ. ಅದರಲ್ಲಿ ಪೌರುಷೇಯ ಗ್ರಂಥಗಳು ಅಂತ ಏನೇನಿವೆ ಅದರ ಸ್ವಾರ ಸರ್ವಸ್ವವೆಲ್ಲವೂ ಸುಧಾದಲ್ಲಿ ಬಂದಿದೆ, ಆದ್ದರಿಂದ ಅದರ ಮುಂದೆ ಯಾವುದೂ ಇಲ್ಲ ಎಂಬ ವಿಚಾರವನ್ನ ಸ್ಪಷ್ಟವಾಗಿ ತಿಳಿಸಿಕೊಡುತ್ತಾ ಬರ್ತದೆ. ಆ ರೀತಿಯಲ್ಲಿ ಕೃಷ್ಣ ನರಕಾಸುರನ ಜೊತೆ ಯುದ್ಧ ಮಾಡುತ್ತಾ ಕೊನೆಗೆ ಅವ ಶೂಲವನ್ನ ಹಿಡಿಯುತ್ತಾನೆ. ಶೂಲವನ್ನ ಹಿಡಿದು ಕೃಷ್ಣನ ಮೇಲೆ ಪ್ರಯೋಗ ಮಾಡಲಿಕ್ಕೆ ಬಂದಾಗ ಕೃಷ್ಣ ಅವನು ಶೂಲ ಪ್ರಯೋಗ ಮಾಡುವ ಮೊದಲೇನೆ ಚಕ್ರದಿಂದ ಅವನ ತಲೆಯನ್ನ ಕತ್ತರಿಸಿ ಬಿಡುತ್ತಾನೆ. ಇಲ್ಲಿ ಯದ್ಯಪಿ ತಮಗೆಲ್ಲ ಬಹಳ ಕಥೆ ಸ್ವಲ್ಪ ಈ ರೀತಿ ಉಂಟು. ಏನಂತ, ಸತ್ಯಭಾಮಾದೇವಿ ಯುದ್ಧಕ್ಕೆ ಇಳಿದ್ಲು. ಸತ್ಯಭಾಮಾದೇವಿ ತಾನು ಬಾಣ ಪ್ರಹಾರ ಮಾಡಿದಾಗ ನರಕಾಸುರ ಸತ್ತ ಅಂತ ಕಥ ಚಾಲ್ತಿಯಲ್ಲಿದೆ. ಭಾಗವತದಲ್ಲಿ ಹಾಗೆ ಬರ್ತಾ ಇಲ್ಲ. ಕೃಷ್ಣನೇ ಚಕ್ರದಿಂದ ನರಕಾಸುರನ ಸಂಹಾರ ಮಾಡಿದ್ದು. ಹಾ, ಸತ್ಯಭಾಮಾದೇವಿ ಯುದ್ಧವೇ ಮಾಡಲಿಲ್ವಾ, ಮಾಡಿದ್ದಾಳೆ ಎಲ್ಲಿ? ಇಲ್ಲೆಲ್ಲ ಮುಂದೆ ಮಾಡುತ್ತಾರೆ. ಮುಂದೆ ದಿಕ್ಪಾಲಕರ ಜೊತೆ ಯುದ್ಧ ಮಾಡುವಾಗ ಅಲ್ಲಿ ಸತ್ಯಭಾಮ ದೇವಿ ತಾನು ತನ್ನ ಕೈ ಚುರುಕನ್ನ ತೋರುತ್ತಾಳೆ. ಸರಿ, ನರಕಾಸುರನ ಸಂಹಾರ ಆಯಿತು. ನರಕಾಸುರನ ಸಂಹಾರ ಆದ ಕೂಡಲೇ ಎಲ್ಲರೂ ಕೂಡ ಸಂತೋಷ ಪಡುತ್ತಾ ಇದ್ದಾರೆ. ಒಳಗೆ ಪ್ರಾಗ್ಯೋತಿಪುರದಲ್ಲಿ ಹೊರಟು ಹೋದಾಗ ಅಲ್ಲಿ ಭೂದೇವಿ ಬಂದು ಭಗವಂತನಿಗೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾಳೆ, ಸ್ವಾಮಿ, ನಿನ್ನ ಅನುಗ್ರಹದಿಂದ ದುಷ್ಟನಾದವ ಸಂಹೃತನಾದ, ಆದರೆ ಅವನ ಮಗ ಇದ್ದಾನೆ ಭಗದತ್ತ ಸಲ್ಲಕ್ಷಣವಂತ, ಹೆದರಿಕೊಂಡಿದ್ದಾನೆ ನಿನ್ನ ಭಯ ಪರಾಕ್ರಮಕ್ಕೆ, ಅವನನ್ನು ಅನುಗ್ರಹ ಮಾಡಯ್ಯ ಅಂತ ಪ್ರಾರ್ಥನೆ ಮಾಡಿಕೊಂಡಾಗ ಭಗವಂತ ಅವನಿಗೆ ಪೂರ್ಣ ಅನುಗ್ರಹ ಮಾಡಿ ಅವನಿಗೆ ಬೇಕಾಗಿರತಕ್ಕಂಥ ಎಲ್ಲ ವ್ಯವಸ್ಥೆಯನ್ನ ಮಾಡಿ ಅವನಿಗೆ ಅಭಿಷೇಕವನ್ನ ಮಾಡಿ, ಸ್ವಾಮಿ, ಆ ನರಕಾಸುರನ ಅನೇಕ ವಿಧವಾಗಿರತಕ್ಕಂಥ ಏನು ಸಂಪತ್ತಿದೆ ಅದನ್ನ ದ್ವಾರಾವಧಿಗೆ ಕಳಿಸಿಕೊಟ್ಟ. ಇದೆಲ್ಲ ಕಡೆ ಭಾಗವತದಲ್ಲಿ ದಶಮಸ್ಕಂದ ಉತ್ತರಾರ್ಧದಲ್ಲಿ ನೋಡುತ್ತೇವೆ. ಎಲ್ಲೆಲ್ಲಿ ಕೃಷ್ಣ ಜಯ ಗಳಿಸ್ತಾನೆ, ಇಲ್ಲಿ ನಮ್ಮ ತರವೀರಪುರದಲ್ಲಿ ಅಲ್ಲಿರತಕ್ಕಂಥ ಸುಗಾಲ ವಾಸುದೇವನ ಸಂಹಾರ ಮಾಡಿದಾಗಲೂ ಕೂಡ ಅಲ್ಲಿರುವ ಸಂಪತ್ತನ್ನ ತಗೊಂಡು ಬಂದ, ಕಾಲಯವನ ಸಂಪತ್ತು ತಗೊಂಡು ಬಂದ, ಎಲ್ಲಾ ತಗೊಂಡು ಬರ್ತಾನೆ. ಯಾಕೆ ಕೃಷ್ಣನಿಗೇನು ಕಡಿಮೆ ಅಂದರೆ ಅದು ಯಾರದ್ದೋ ಅಲ್ಲ, ನನ್ನದೇ ಸಂಪತ್ತು, ಸ್ವಾಮಿದೇ ಸಂಪತ್ತು. ದುಷ್ಟರ ಪಾಲಾದಾಗ ಆ ದುಷ್ಟರನ್ನ ಸಂಹಾರ ಮಾಡಿ ಅದನ್ನ ತಾನು ವಶ ಮಾಡಿಕೊಂಡ ಅಷ್ಟೇ, ಇನ್ನೇನಿಲ್ಲ. ಈ ಅರ್ಥ ನಾವು ತಿಳ್ಕೊಂಡ್ರೆ ಕೃಷ್ಣನ ಆ ಇಡೀ ಜನ್ಮ ಕರ್ಮಗಳ ತಾತ್ಪರ್ಯ ಅರ್ಥ ಆಗುತ್ತೆ. ಇಲ್ಲದಿದ್ದರೆ ಇನ್ನೊಬ್ಬರದ್ದೇ ಕದ್ದ, ಇನ್ನೊಬ್ಬರದ್ದೇ ತಿಂದ, ಇನ್ನೊಬ್ಬರದ್ದೇ ತಗೊಂಡ ಅಂತ ಕೃಷ್ಣನ ಮೇಲೆ ಅಂತ ಅಭಿಪ್ರಾಯ ಬಂದಿತ್ತು. ಅದಕ್ಕೆ ಕೃಷ್ಣ ಹುಡುಗ ಇದ್ದಾಗ, ಹುಡುಗ ಇದ್ದಾಗ ಅಂತ ಶಬ್ದ ಪ್ರಯೋಗವೂ ತಪ್ಪೇ ಅಂತ ಹೇಳ್ತಾರೆ, ನಾವು ಹೇಳಿಬಿಡ್ತೇವೆ. ಚಿಕ್ಕ ಹುಡುಗನಾಗಿದ್ದಾಗ ದೇವರು ಯಾವಾಗ್ಲೂ ಪೂರ್ಣ, ಅವನು ಹುಡುಗನಾಗಿರೋದು ಬೆಳೆಯೋದು ಅಂತ ಇಲ್ಲ, ಅವನಲ್ಲಿ ಯಾವಾಗ್ಲೂ ಪೂರ್ಣತ್ವ ಇದೆ, ನಮ್ಮ ದೃಷ್ಟಿಯಿಂದ ಪ್ರಕಟನಾದ ಅಂತ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಭಗವಂತ ತಾನು ಹಾಲನ್ನು ಕದ್ದು ತಿಂದ, ಹಾಲು ಮೊಸರು ಬೆಣ್ಣೆ ಎಲ್ಲ